హరి ఓం శ్రీ గురుభ్యో నమః. అబ్రహ్మం భంగరహితం అజడం విమలం సదా ఆనందతీర్థమతులం భజే తాపత్రయాపహం. మిథ్యా సిద్ధాంత దుర్ధ్వాంత విధ్వంసన విచక్షణః జయతీర్థైకతనిర్భాసతాం నో హృదంబరే అత్యకల్పతకల్పోయం ప్రత్యుత్కేసరి వ్యాసరీభూయాద్భస్మదిష్టాత సిద్ధయే తపో విద్యా విరక్త్యాది సద్గుణోగాకరాణం వాదిరాజగురునుండి హైగ్రీపదాశ్రయాన్ పూజ్య రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే దుర్వాదిధాంతరవయే వైష్ణవేందీవరేందవే శ్రీరాఘవేంద్రగురువే నమోచింతదయాళవే ఆపాదమౌళిపర్యంతం గురునామాక్తిం స్మరే తేన విఘ్నాః ప్రణశ్యంతి సిద్ధ్యంచ మనోరథాః. హరి ఓం శ్రీ గురుభ్యో నమః. ఈ భానువార సోమవార శ్రీరాఘవేంద్ర స్వామిగళ ఆరాధన ಬರುವಂತಹ ಒಂದು ಇದೆ. ಸೊ ನಾವು ಆ ರಾಘವೇಂದ್ರ ಸ್ವಾಮಿಗಳನ್ನು ಸ್ಪೆಷಲ್ ಆಗಿ ಸ್ಮರಣೆ ಮಾಡಿಬಿಟ್ಟು ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ 53ನೇ ಶ್ಲೋಕ, ಅದಕ್ಕೆ ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ನೋಡಿದ್ದೀವಿ. ಇವತ್ತು ರಾಘವೇಂದ್ರ ಸ್ವಾಮಿಗಳು ಮಾಡಿದಂತಹ ಗೀತಾ ವಿರುತಿ ಮೂಲಕವಾಗಿ ಆ ಶ್ಲೋಕದ ಅರ್ಥವನ್ನು ನೋಡೋಣ. ನಾವು ಈ 53ನೇ ಶ್ಲೋಕ, ಸೆಕೆಂಡ್ ಚಾಪ್ಟರ್ ಎರಡನೇ ಅಧ್ಯಾಯದಲ್ಲಿ 53ನೇ ಶ್ಲೋಕ 53rd verse ಅದನ್ನು ನೋಡ್ತಾ ಇದ್ದೀವಿ. ಶ್ರುತಿ ವಿಪ್ರತಿಪನ್ನಾ ತೇ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧೌ ಅಚಲಾಬುದ್ಧಿ ತದಾ ಯೋಗ ಮವಾಪ್ಸಿಸಿ ಅನ್ನೋದು. ಇದರನ್ನು ಬ್ಯಾಕ್ಗ್ರೌಂಡ್, ಯದಾ ತೇ ಮೋಹಕಲ್ಯಂ ಬುದ್ಧಿರ್ ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಅನ್ನುವ 52ನೇ ಪದ್ಯದ ಕಂಟಿನ್ಯೂಯೇಷನ್ ಆಫ್ ಥಾಟ್. ಆ 52ನೇ ಪದ್ಯದಲ್ಲಿ ಹೇಳಿದಂತಹ ಭಾವ ಯಾವುದಿದೋ, ಅಂದರೆ ಯಾವಾಗಾದ್ರೆ ಮೋಹದಿಂದ ಉದ್ವಿಗ್ಮಾನದ ಕಲಿಲವಾದ ಕಲ್ಮಶಕ್ಕೆ ಒಳಗಾದಂತಹ ಬುದ್ಧಿ ಅದನ್ನು ದಾಟಿಕೊಂಡ ಅಂತಹ ಪರಿಸ್ಥಿತಿಯನ್ನು ದಾಟಿಕೊಂಡು ನೀನು ಪರಮಾತ್ಮನಲ್ಲಿ ಧ್ಯಾನವನ್ನು ಮಾಡಿದ್ದರೆ ಆವಾಗ ಆ ಯೋಗವನ್ನು ಹೊಂದಿದಾಗ ನೀನು ಗಂತಾಸಿ ನಿರ್ವೇದಂ ಅಂದರೆ ನಿತರಾಂ ಲಾಭಂ ಒಳ್ಳೆ ಲಾಭವನ್ನು ಹೊಂದಿತಿ. ಶ್ರೋತವ್ಯಸ್ಯ ಸುತಸ್ಯ, ಕೇಳಬೇಕಾಗಿದ್ದನ್ನು ಕೇಳುವುದರ ಮೂಲಕವಾಗ ಅಂದರೆ ಶ್ರವಣದ ಸ್ಥಿತಿ, ಅದಾದ ಮೇಲೆ ಮನನ ಧ್ಯಾನ ಇದೆಲ್ಲ ಬರಬೇಕು. ಸೊ ಅದರ ಕಂಟಿನ್ಯೂಯೇಷನ್, ಯೋಗದ ಮಾರ್ಗವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕಂಟಿನ್ಯೂಯೇಷನ್ ಆಫ್ ಥಾಟ್. ಶ್ರುತಿ ವಿಪ್ರತಿಪನ್ನ ತೇ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧೌ ಅಚಲಾ ಬುದ್ಧಿ ತದಾ ಯೋಗಂ ಅವಾಪ್ಸಿಸಿ. ಅಂದರೆ ಅದಕ್ಕೆ ಗೀತಾವೃತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಕಿಂ ತನ್ ಮೋಹಕಲಿಲಂ ಕೀದೃಶಂ ಚ ತದ್ ಅತಿತರಣಂ ಇತಿ ಆಕಾಂಕ್ಷಾಯಾಂ ಪುಂಸಾಂ ಅಧಮ ಮಧ್ಯಮ ಉತ್ತಮ ಅವಸ್ಥಾದಿ ಪ್ರದರ್ಶನೇನ ಪೂರ್ವ ಶ್ಲೋಕ ಉಕ್ತಂ ಏವ ಯೋಗ ಅನುಷ್ಠಾನ ವಿಧಿಂ ಸ್ಪಷ್ಟಯತಿ. ಕಿಂ ತನ್ಮೋಹ ಕಲಿಲಂ ಅಂದರೆ ಯಾಕೆ ಈ ಮೋಹದಿಂದ ಕಲಿಲ ಅಂದರೆ ಮೋಹವೆನ್ನುವ ಮೋಹ ಅಂದ್ರೇನು, ಕಲಿಲ ಅಂದ್ರೇನು? ಮೋಹ ಅಂದರೆ ನಮಗೆ ಸರಿಯಾದ ಜ್ಞಾನವಿಲ್ಲದೆ ತಪ್ಪು ತಿಳುವಳಿಕೆಯಿಂದ ಪರಮಾತ್ಮನ ತಪ್ಪುವಾಗಿ ತಿಳ್ಕೊಳ್ಳೋದು, ನಮಗೆ ಯಾವುದು ಬೇಕು ಯಾವುದು ಸರಿ ಅನ್ನುವ ಜ್ಞಾನವಿಲ್ಲದೆ ಜ್ಞಾನರಹಿತವಾದ ಒಂದು ದಶ ಮೋಹ, ಡೆಲ್ಯೂಷನ್ ಅಂತೀವಿ, ಆ ಡೆಲ್ಯೂಟೆಡ್ ಸ್ಟೇಟ್ ಆಫ್ ಮೈಂಡ್, ಅಂತಹ ಒಂದು ಸ್ಥಿತಿ ನಮಗೆ ಯಾಕೆ ಬರುತ್ತೆ, ಆ ಸ್ಥಿತಿ ಎಂಥದ್ದು, ಆ ಸ್ಥಿತಿ ಯಾಕೆ ಬರುತ್ತೆ ಅಂಥೇಳಿ ಅದು ಒಂದು. ಅದಾದ ಮೇಲೆ ಕೀದೃಶಂತ ತದತಿರಣಂ, ಆ ಸ್ಥಿತಿ ಬಂದಾಗ ಹೇಗೆ, ಇನ್ ವಾಟ್ ವೇ ಕ್ಯಾನ್ ವಿ ಕ್ರಾಸ್ ಇಟ್ ಓವರ್, ಅದನ್ನು ಅತಿತರಣ ಮಾಡುವುದು, ದಾಟುವುದು ಹೇಗೆ, ಹೌ ಟು ಕಮೋ ಗೆಟ್ ಓವರ್ ದಟ್ ಅನ್ನುವ ಈ ಎರಡು, ಇತಿ ಆಕಾಂಕ್ಷಾಯಾಮ್ ಈ ಎರಡು ವಿಷಯಗಳನ್ನು ಆಕಾಂಕ್ಷಾಯಾಮ್ ತಿಳ್ಕೋಬೇಕನ್ನುವ ಇಚ್ಛೆಯಿಂದ ವಿತ್ ದಟ್ ಡಿಸೈರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪುಂಸಾಂ, ಪುಂಸಾಂ ಅಂದ್ರೆ ಗಂಡಸರಿಗೆ ಅಂತ, ಪುಂಸಾಂ ಅಂದ್ರೆ ಏನು, ಎಲ್ಲರಿಗೂ, ಯಾರು ಯಾರು ದೇಹಧಾರಣೆ ಮಾಡಿದ್ದಾರೋ, ದೇಹಧಾರಣೆ ಮಾಡಿದಂತಹ ಅವರೆಲ್ಲರೂ ಕೂಡ ಅವರಿಗೆ ಅಧಮ ಮಧ್ಯಮ ಉತ್ತಮ ಅವಸ್ಥಾದಿ ಪ್ರದರ್ಶನೇನ, ಅಧಮಾವಸ್ಥೆ ಮಧ್ಯಮಾವಸ್ಥೆ ಉತ್ತಮಾವಸ್ಥೆ, ವಾಟ್ ಈಸ್ ದಟ್ ಲೋಯೆಸ್ಟ್ ಸ್ಟೇಟ್ ಆಫ್ ಮೈಂಡ್, ಮೀಡಿಯಂ ಮಿಡಲ್ ಸ್ಟೇಟ್ ಆಫ್ ಮೈಂಡ್ ಅಂಡ್ ಹೈಯೆಸ್ಟ್ ಸ್ಟೇಟ್ ಆಫ್ ಮೈಂಡ್. ಈ ಎರ ಅವಸ್ಥ ಅಂದ್ರೆ ನಾವು ಕನ್ನಡದಲ್ಲಿ ಅವಸ್ಥ ಅಂದ್ರೆ ಆನೆಯ ಬಹಳ ಅವಸ್ಥೆಗೆ ಅವಸ್ಥೆ ರೀ, ಅವಸ್ಥ ಅಂದ್ರೆ ಒಂದು ವಿ ಯೂಸ್ ಇನ್ ಎ ಡಿಫರೆಂಟ್ ಸೆನ್ಸ್, ಅವಸ್ಥ ಅನ್ನೋದು ಅನ್ಡಿಸೈರಬಲ್ ಥಿಂಗ್ ಇದ್ದಂತೆ. ಸಂಸ್ಕೃತದಲ್ಲಿ ಅವಸ್ಥ ಅನ್ನುವ ಶಬ್ದಕ್ಕೆ ಅರ್ಥವೇ ಬೇರೆ, ಅವಸ್ಥ ಅಂದ್ರೆ ಸ್ಟೇಟ್ ಆಫ್ ಮೈಂಡ್ ಅಂತೇಳಿ. ಸೊ ಅದು ಉತ್ತಮ ಅವಸ್ಥೆ ಆಗಬಹುದು, ಮಧ್ಯಮ ಅವಸ್ಥೆ ಆಗಬಹುದು, ಅಧಮ ಅವಸ್ಥೆ ಆಗಬಹುದು, ಯಾವುದಕ್ಕ ಅವಸ್ಥ ಅನ್ನುವ ಶಬ್ದಕ್ಕೆ ಒಳ್ಳೆದು ಕೆಟ್ಟದ್ದು ಅನ್ನೋ ಅರ್ಥ ಬರೋದಿಲ್ಲ, ಜಸ್ಟ್ ಸ್ಟೇಟ್ ಆಫ್ ಮೈಂಡ್. ಸೊ ಮಧ್ಯ ಅಧಮಾವಸ್ಥೆ ಅಂದಾಗ ದಟ್ ಬಿಕಮ್ಸ್ ಲೋಯೆಸ್ಟ್ ಸ್ಟೇಟ್ ಆಫ್ ಮೈಂಡ್, ಉತ್ತಮ ಅವಸ್ಥೆ ಅಂದ್ರೆ ಹೈಯೆಸ್ಟ್ ಸ್ಟೇಟ್ ಆಫ್ ಮೈಂಡ್. ಸೊ ಅವಸ್ಥ ಅನ್ನೋದು ಸಂಸ್ಕೃತದಲ್ಲಿ ಬೇರೆ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಸೊ ಈ ಪುರುಷರಿಗೆ ಮನುಷ್ಯರಿಗೆ ಅಧಮಾವಸ್ಥೆ ಮಧ್ಯಮಾವಸ್ಥೆ ಉತ್ತಮಾವಸ್ಥೆ ಇದರ ಮೂರನ್ನು ಪ್ರದರ್ಶನ ಮಾಡಿ ತೋರಿಸ್ತಾರೆ. ಹೇಗೆ ಸ್ಲೋ ಅಂದ್ರೆ ದೇ ಗೋ ಥ್ರೂ ಆಲ್ ತ್ರೀ ಸ್ಟೇಟ್ಸ್ ಆಫ್ ಮೈಂಡ್. ಅದು ಹೇಗೆ ಅಂದ್ರೆ ಹೇಳ್ತಾ ಇದ್ದಾರೆ, ಪೂರ್ವ ಶ್ಲೋಕ ಉಕ್ತಮೇವ, ಮುಂದಿನ ಶ್ಲೋಕದಲ್ಲಿ ಹೇಳಿದ ವಿಷಯವನ್ನೇ, ದ ಸೇಮ್ ಕಾನ್ಸೆಪ್ಟ್ ದಟ್ ವಾಸ್ ಗಿವನ್ ಇನ್ ದಿ ಅರ್ಲಿಯರ್ ವರ್ಸ್, ಅದನ್ನೇ ಏನ್ ಮಾಡ್ತಾ ಇದ್ದಾರೆ, ಯೋಗ ಅನುಷ್ಠಾನ ವಿಧಿ ಸ್ಪಷ್ಟಯತಿ, ಯೋಗ ಅನುಷ್ಠಾನ ವಿಧಿಯನ್ನು ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ಅಂದ್ರೆ ಯೋಗ ಅನುಷ್ಠಾನ ವಿಧಿ ಅಂದ್ರೆ ಏನು, ಯೋಗ ಅಂದ್ರೆ ಏನು, ಜ್ಞಾನೋಪಾಯ, ಜ್ಞಾನವನ್ನು ಪಡೆಯುವಂತಹ ವಿಧಾನ, ಜ್ಞಾನದ ಮೂಲಕವಾಗಿ ಪರಮಾತ್ಮನನ್ನು ಪಡೆಯುವ ವಿಧಾನ ಯೋಗ ಉಪಾಯ, ಜ್ಞಾನೋಪಾಯ ಅದನ್ನು ಅನುಷ್ಠಾನ ಮಾಡುವುದು, ಅದನ್ನು ಇಂಪ್ಲಿಮೆಂಟ್ ಮಾಡುವುದು ಹೇಗೆ ಅನ್ನೋದನ್ನು ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ದಿ ಕ್ಲಾರಿಫೈಯಿಂಗ್ ಇಟ್ ಇಲ್ಲಿ ಈ ಶ್ರುತಿ ವಿಪ್ರತಿಪನ್ನ ಅನ್ನುವ ಈ ಶ್ಲೋಕದಲ್ಲಿ. ಇಲ್ಲಿ ಶ್ರುತಿಯ ಇತಿ ಪರೋಕ್ಷ ನಿಶ್ಚಯಾತ್ ಪೂರ್ವ ಅವಸ್ಥಾಯಾಮ್, ಅಂದರೆ ಪರೋಕ್ಷ ಜ್ಞಾನಕ್ಕೂ ಮುಂಚಿನ ಸ್ಥಿತಿ ಅಧಮಾವಸ್ಥೆ ಯಾವುದು, ಪರೋಕ್ಷ ಜ್ಞಾನ ಅನ್ನೋದು ಮಧ್ಯಮಾವಸ್ಥೆ ಅಂತ ತಗೊಂಡರೆ ಮಧ್ಯಮಾವಸ್ಥೆಗೆ ಮುಂಚೆ ಇರುವ ಅವಸ್ಥೆ ಅದು ಅಧಮಾವಸ್ಥೆ, ಅದು ಪರೋಕ್ಷ ನಿಶ್ಚಯಾತ್ ಪೂರ್ವ ಅವಸ್ಥಾಯಾಮ್, ಅಂದರೆ ಪರೋಕ್ಷ ಜ್ಞಾನ ನಿಶ್ಚಯ ಜ್ಞಾನ ಬರಲಕ್ಕೆ ಮುಂಚಿನ ದಶೆ ಅದರಲ್ಲಿ ಹೇಗಿರುತ್ತೆ ನಮ್ಮ ಬುದ್ಧಿ ಅಂತ ಹೇಳಿದ್ರೆ, ಶ್ರುತಿಭಿ ವೇದೈಹಿ ವಿಪ್ರತಿಪನ್ನ ವಿರುದ್ಧಾಸತಿ, ಅದರ ಮುಂಚಿನ ಅವಸ್ಥೆ ಹೇಗಿರುತ್ತೆ ಅಂದ್ರೆ ಶ್ರುತಿಗಳಿಂದ ವೇದಗಳಿಂದ ವಿಪ್ರತಿಪನ್ನವಾದ ಅಂದ್ರೆ ವಿರುದ್ಧವಾದ, ವಿಪ್ರತಿಪನ್ನ ವಿ ಅಂದ್ರೆ ವಿರುದ್ಧ ಅನ್ನುವ ಅರ್ಥದಲ್ಲಿ, ವಿಪ್ರತಿಪನ್ನ ಅಂದ್ರೆ ವಿರುದ್ಧವಾದ ವೇದ ವಿರುದ್ಧವಾದ ಬುದ್ಧಿಯಿಂದ ಕೂಡಿದವನಾಗಿರ್ತಾನೆ ಯಾರು, ಈ ಮೋಹಕ್ಕೆ ಒಳಗಾದವರು, ಪೀಪಲ್ ಹೂ ಹ್ಯಾವ್ ದಿಸ್ ಡೆಲ್ಯೂಟೆಡ್ ಸ್ಟೇಟ್ ಆಫ್ ಮೈಂಡ್, ಅಧಮಾವಸ್ಥೆಯಲ್ಲಿ ಇರುವವರು ವೇದ ವಿರುದ್ಧವಾದ ಬುದ್ಧಿಯಿಂದ ಕೂಡಿದವರಾಗಿರ್ತಾರೆ. ಸೊ ಅಂತಹ ಅವರು ಯದಾ ಯಾವಾಗಾದರೆ ವೇದ ಅರ್ಥ ಅನುಕೂಲೇನ, ವೇದದ ಅರ್ಥಗಳಿಗೆ ಅನುಕೂಲವಾಗಿರುವಂತಹ ಅಂದ್ರೆ ವೇದ ಅರ್ಥಾನುಸಾರಿವಾದಂತಹ, ದಟ್ ಮೀನ್ಸ್ ಇನ್ ಅಕಾರ್ಡೆನ್ಸ್ ಟು ವೇದ ಮೀನಿಂಗ್ಸ್ ತಿಳ್ಕೊಳ್ತಾರೋ, ಫ್ರಮ್ ದಟ್ ಬ್ಯಾಡ್ ಸ್ಟೇಟ್ ಟು ಬೆಟರ್ ಸ್ಟೇಟ್ ಹೋಗ್ತಾರೆ. ಸೊ ಇವರು ವೇದ ಅರ್ಥ ಅನುಕೂಲವಾದ ತತ್ವ ನಿಶ್ಚಯೇನ, ತತ್ವ ನಿಶ್ಚಯ ಜ್ಞಾನ ಅಂದ್ರೆ ಬೈ ಡೂಯಿಂಗ್ ಶ್ರವಣ, ಮುಂಚೆ ಶ್ರೋತವ್ಯಸ ಅಂತ ಹೇಳಿದಾರ, ಶ್ರವಣ ಶ್ರೋತವ್ಯಸ ಸುತಸ್ಯಸ ಅಂತ ಹೇಳಿ ಶ್ರವಣ ಮಾಡುವುದು, ಶ್ರವಣ ಮಾಡುವುದರ ಅಂದ್ರೆ ವೇದಕ್ಕೆ ಅನುಕೂಲವಾದ ಅರ್ಥಗಳನ್ನು ಶ್ರವಣ ಮಾಡುವುದು, ಅದು ಕೇಳುವುದರ ಮೂಲಕವಾಗಿ ತತ್ವಜ್ಞಾನ ನಿಶ್ಚಯವಾಗುತ್ತೆ, ತತ್ವಬುದ್ಧಿ ನಿಶ್ಚಯವಾಗುತ್ತೆ. ಅಂತಹ ತತ್ವ ನಿಶ್ಚಯೇನ ನಿಶ್ಚಯವಾದ ತತ್ವಬುದ್ಧಿಯಿಂದ ಅಸತ್ಶಾಸ್ತ್ರ ಅಂದ್ರೆ ಸತ್ ಶಾಸ್ತ್ರ ಅಂದ್ರೆ ಒಳ್ಳೆ ಶಾಸ್ತ್ರಗಳು, ಅಸತ್ ಶಾಸ್ತ್ರ ಅಂದ್ರೆ ಕೆಟ್ಟ ಶಾಸ್ತ್ರಗಳು, ಅಸತ್ ಶಾಸ್ತ್ರೈಹಿ ಆ ಕೆಟ್ಟ ಶಾಸ್ತ್ರಗಳಿಂದ ಚಾಲನಹೀನಾ ಅಂದ್ರೆ ಹಾಗೆ ನಡ್ಕೋಬೇಕು ತಿಳಿದವರ ತಿಳಿಕೊಳ್ಳದೆ, ದಟ್ ಮೀನ್ಸ್ ದೇ ಡು ನಾಟ್ ದೇ ಆರ್ ಅನವೇರ್ ಆಫ್ ಪ್ರಾಪರ್ ಕಾಂಡಕ್ಟ್, ಸೊ ಚಾಲನಹೀನರಾಗ್ತಾರೆ ಅಂದ್ರೆ ಚರಿತಾಹೀನರಾಗ್ತಾರೆ, ದಟ್ ಮೀನ್ಸ್ ದೇ ಡೋಂಟ್ ಗೋ ಆನ್ ದ ರೈಟ್ ಪ್ಯಾತ್. ಇದಂ ಅಧಃ ವಾ, ಯಾಕೆ ಅಂದ್ರೆ ಇದಂ ಅಧಃ ಇದೋ ಅದೋ ಯಾವಾಗಲೂ ಸಂಶಯ ಜ್ಞಾನ, ಇದಂ ಅಧಃ ವಾ ಇತಿ ಸಂಶಯಾನ ಆಸ್ಕಂದಿತ ಸತಿ ಸ್ಥಾಸ್ಯತಿ, ಅಂದ್ರೆ ಏನು ಸಂಶಯಾನ ಅಂದ್ರೆ ಸಂದೇಹ, ಯಾವಾಗಲೂ ಡೌಟ್, ಆ ಡೌಟ್ಗಳಿಗೆ ಒಳಗಾಗಿ ಆಸ್ಕಂದಿತ ಅದರಿಂದ ಬಹಳ ಗೊಂದಲಕ್ಕೆ ಒಳಗಾಗ್ತಾರೆ, ಆಸ್ಕಂದಿತವರಾಗ್ತಾರೆ, ದೇ ಆರ್ ಅಟ್ಯಾಕ್ಡ್ ಬೈ ಅಸೈಡ್ ಬೈ ದಿಸ್ ಡೌಟ್ಸ್, ಅದರಿಂದ ಮೂಲಕವಾಗಿ ಅವರ ಬುದ್ಧಿ ಅಲ್ಲೇ ಆ ಸಂಶಯಾತ್ಮಕ ಸ್ಥಿತಿಯಲ್ಲೇ ನೆಲೆಕೊಂಡಿರುತ್ತೆ. ಆವಾಗ ಅವರು ಸರಿಯಾಗಿ ಶ್ರವಣ ಮಾಡಿ ವೇದಾರ್ಥಗಳಕ್ಕೆ ಅನುಕೂಲವಾಗಿ ತಮ್ಮ ಪ್ರವರ್ತನೆಯನ್ನು ಮಾಡಿದಾಗ ಏನಾಗುತ್ತೆ, ತತಶ್ಚ ಸಮಾಧಿ ಭವತಿ, ಅವರಿಗೆ ಸಮಾಧಿ ಅಂದರೆ ಧ್ಯಾನದಲ್ಲಿ ಶ್ರವಣ ಆಯಿತು, ಮನನ ಧ್ಯಾನಗಳನ್ನು ಹೋಗ್ತಾರೆ, ಶ್ರವಣದಿಂದ ಮನನ ಧ್ಯಾನಗಳಿಗೆ ಹೋಗ್ತಾರೆ, ಸಮಾಧಿಯನ್ನು ಹೊಂದುತ್ತಾರೆ ಅಂದ್ರೆ ಸಮ್ಯಕ್ಕಾದಿ ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸುವುದು ಅದೇ ಸಮಾಧಿ, ಈ ವಿಧವಾದ ಸಮಾಧಿ ಸ್ಥಿತಿಯನ್ನು ಅವರು ಹೊಂದುತ್ತಾರೆ. ದೇ ಗೋ ಅಂಡ್ ಮೆಡಿಟೇಟ್ ಅಪಾನ್ ದ ಲಾರ್ಡ್ ಜಾತೇಚ ಸಮಾಧೌ, ಹಾಗೆ ಸಮಾಧಿಯಲ್ಲಿ ಹೋದವರು ಅಂದ್ರೆ ದೇ ಸ್ಟಾರ್ಟ್ ಮೆಡಿಟೇಟಿಂಗ್ ಮೆಡಿಟೇಟಿಂಗ್ ಮೆಡಿಟೇಟಿಂಗ್, ಫೈನಲಿ ದೇ ರೀಚ್ ಎ ಸ್ಟೇಟ್ ವೇರ್ ದೇ ಬಿಕಮ್ ಕೇಪಬಲ್ ಆಫ್ ಅಸಂಪ್ರಜ್ಞಾತ ಸಮಾಧಿ, ಅಂದ್ರೆ ತಾವು ಸಮಾಧಿಯಿಂದ ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ಮಾಡುತ್ತಾ ಒಂದಾನೊಂದು ಕಾಲದಲ್ಲಿ ಅಂತಹ ಅಸಂಪ್ರಜ್ಞಾತ ಹೊರಗಿನ ವಸ್ತುಗಳ ಮೇಲೆ ಧ್ಯಾನ ಮನಸ್ಸೇ ಹೋಗೋದಿಲ್ಲ, ಅಂತಹ ಅಸಂಪ್ರಜ್ಞಾತ ಸಮಾಧಿಯ ಒಂದು ದಶೆಯನ್ನು ಹೊಂದುತ್ತಾರೆ. ಅದು ಹೊಂದಿದಾಗ ಫಸ್ಟ್ ಟೈಮ್ ವೆನ್ ಹ್ಯಾವ್ ದೇ ಗೆಟ್ ದಿಸ್ ಅಸಂಪ್ರಜ್ಞಾತ ಸಮಾಧಿ, ಆವಾಗ ಅದು ಅಪರೋಕ್ಷ ಜ್ಞಾನವಾಗುತ್ತೆ. ಅಪರೋಕ್ಷ ಜ್ಞಾನದ ಒಂದು ಲಕ್ಷಣ ಏನೆಂದರೆ, ಅಪರೋಕ್ಷ ಜ್ಞಾನ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಈ ಸಮಾಧಿ ಸ್ಥಿತಿಯಲ್ಲಿ ಹೋಗ್ತಾ 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 ಹೊರಗಿನ ವಸ್ತುಗಳ ಜ್ಞಾನವೇ ಪರಿಜ್ಞಾನವೇ ಇಲ್ಲದೇ ಇರುವಂತಹ ಒಂದು ದೃಢವಾದ ಮನಸ್ಸನ್ನು ಪರಮಾತ್ಮನಲ್ಲೇ ಲಗ್ನ ಮಾಡಿ ಹೊರಗೆ ಏನಿದೋ ತಿಳಿಯೋದಿಲ್ಲ, ಅಂತಹ ಒಂದು ಸ್ಥಿತಿಗೆ ಹೋಗುವ ಒಂದು ಪರಾಕಾಷ್ಠೆ ಬಂದಾಗ ಅಪರೋಕ್ಷ ಜ್ಞಾನವಾಗುತ್ತೆ. ಸೊ ಈ ವಿಧವಾದ ಅಪರೋಕ್ಷ ಜ್ಞಾನವನ್ನು ಪಡೆದವರಾಗುತ್ತಾರೆ. ಸೊ ಅಪರೋಕ್ಷ ಜ್ಞಾನಂ ಭವತಿ ತೇನಚ ಬ್ರಹ್ಮದರ್ಶನೇನ, ಆವಾಗ ಏನಾಗುತ್ತೆ, ಅಂತಹ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಹೋಗಿ ಅಪರೋಕ್ಷ ಜ್ಞಾನ ಪಡೆದವನಿಗೆ ಅಟ್ ದಟ್ ಇನ್ ದಟ್ ಸ್ಟೇಟ್ ಆಫ್ ಮೈಂಡ್ ಆ ಇಂಡಿಕೇಶನ್ ಏನು ಯಾವಾಗ ಆಯ್ತು ನಮಗೆ, ವಾಟ್ ಇಸ್ ದ ಇಂಡಿಕೇಶನ್ ಅಂದರೆ, ಆ ಇಂಡಿಕೇಶನ್ ಏನಂದ್ರೆ ಎರಡು ಇಂಡಿಕೇಶನ್ಸ್ ಇಲ್ಲೇ, ತೇನಚ ಬ್ರಹ್ಮದರ್ಶನೇನ ಪರಮಾನಂದ ಮಗ್ನತೆಯ, ಅವರಿಗೆ ಬ್ರಹ್ಮದರ್ಶನ ಆಗುತ್ತೆ. ಅಂದ್ರೆ ಒಳಗೆ ಪರಮಾತ್ಮನನ್ನು ನೋಡುತ್ತಾರೆ, ತಮ್ಮ ಹೃದಯಾಕಾಶದಲ್ಲಿ ಪರಮಾತ್ಮನ ದರ್ಶನವಾಗುತ್ತೆ. ಆ ಕಾರಣದಿಂದ ಪರಮಾನಂದ ಮಗ್ನರಾಗುತ್ತಾರೆ. ದೇ ಬಿಕಮ್ ಸೋ ಮಚ್ ಎಂಗ್ರಾಸ್ಡ್ ಇನ್ ಬ್ಲಿಸ್. ಆ ಆನಂದದ ಪರಾಕಾಷ್ಠದಲ್ಲಿ ಅವರಿಗೆ ಭೇರಿ ತಾಡನಾದಿನ ಅಪಿ ಚಲನಹೀನ ಬುದ್ಧಿ ಮನಃ ಯದಾ ಸ್ಥಾಸ್ಯತಿ. ಯಾವಾಗಾದರೆ ಭೇರಿಗಳಂದ್ರೆ ಡ್ರಮ್ಸ್ ಬಾರಿಸಿದ್ರು, ದೊಡ್ಡ ದೊಡ್ಡ ಶಬ್ದಗಳು ಮಾಡಿದ್ರು, ನೋ ಮ್ಯಾಟರ್ ಹೌ ಬಿಗ್ ಸೌಂಡ್ಸ್ ಆರ್ ಮೇಡ್, ಚಲನಹೀನರಾಗ್ತಾರೆ. ಅಂದ್ರೆ ಹೊರಗಿನ ಪ್ರಪಂಚವೇ ಗೊತ್ತಾಗೋದಿಲ್ಲ ಅವರು. ಬುದ್ಧಿ ಮನಸ್ಸು ಯಾವಾಗಾದರೆ ಸ್ಥಿರವಾಗಿ ಸ್ಥಾಸ್ಯತಿ ಸ್ಥಿರವಾಗಿ ಇರುತ್ತೋ ತದಾ ಯೋಗಂ ಯೋಗ ಫಲಂ ಜ್ಞಾನೋಪಾಯಾನುಷ್ಠಾನಸ್ಯ ಫಲಂ ಅವಾಪ್ಸ್ಯಸಿ ಇತ್ಯರ್ಥ. ಅದು ಯಾವಾಗ ಪಡೆಯುತ್ತಾರೋ ಆವಾಗ ಯೋಗವನ್ನು ಹೊಂದುತ್ತಾರೆ. ಅಂದ್ರೆ ಯೋಗವನ್ನು ಹೊಂದುವುದಂದ್ರೆ ಯೋಗ ಫಲವನ್ನು ಹೊಂದುತ್ತಾರೆ. ಯೋಗ ಫಲವನ್ನು ಹೊಂದುವುದಂದ್ರೆ ಜ್ಞಾನ ಉಪಾಯವನ್ನು ಅನುಷ್ಠಾನ ಮಾಡುವುದರ ಫಲವನ್ನು ಹೊಂದುತ್ತಾರೆ. ಎಂತಹ ಫಲ ಅದು? ಅದು ನಿತರಾಂ ಲಾಭಂ ನಿರ್ವೇದಂ. ಅಂತಹ ಫಲವನ್ನು, ಅಂತಹ ಪ್ರಯೋಜನವನ್ನು ಪಡೆಯುತ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಪೂರ್ವ ಅವಸ್ಥಾಯಾಂ ಅನುಷ್ಠಿತ ಯೋಗಸ್ಯ ಪರೋಕ್ಷ ಭಗವತ್ ನಿಶ್ಚಯ ಅವಧಿತ್ವಂ ಉಕ್ತಂ ಅಂತೇಳಿ. ಅಂದ್ರೆ ಈಗ ನೋಡ್ರಿ, ಒಂದೊಂದಕ್ಕೂ ಒಂದು ಬೌಂಡ್ರೀಸ್ ಹೇಳ್ತಾ ಇದ್ದಾರೆ. ಪೂರ್ವಾವಸ್ಥೆ, ಮೊದಲನೇ ಅವಸ್ಥೆ ಏನು? ಆಲ್ ವಿ ಹ್ಯಾವ್ ಡೆಲ್ಯೂಡೆಡ್ ಮೈಂಡ್ ಅಂಡ್ ಎಲ್ಲ ಏನು ಸರಿಯಾಗಿದೆ ಗೊತ್ತಾಗೋದಿಲ್ಲ, ಸಂಶಯವಾದ ಬುದ್ಧಿ, ಯಾವ್ದು ರೈಟ್ ಯಾವ್ದು ರಾಂಗ್ ಗೊತ್ತಾಗೋದಿಲ್ಲ, ಅಂತಹ ಸ್ಥಿತಿ ಪೂರ್ವ ಅವಸ್ಥೆ ಅಧಮಾವಸ್ಥೆಯಲ್ಲಿ ಇರುವವರಿಗೆ ಅವರು ಯೋಗದ ಜ್ಞಾನ ಉಪಾಯದಿಂದ ಪರೋಕ್ಷ ಜ್ಞಾನವನ್ನು, ಭಗವಂತನ ನಿಶ್ಚಯ ಬುದ್ಧಿಯನ್ನು ಹೊಂದಿದ್ದಾರೆ. ದಟ್ ಈಸ್ ಎ ಡಿಮಾರ್ಕೇಶನ್ ಬೌಂಡ್ರಿ. ಯಾವಾಗಾದ್ರೆ ಪರಮಾತ್ಮನ ಒಂದು ನಿಶ್ಚಯ ಜ್ಞಾನ ಬರುತ್ತೋ ಆವಾಗ ಪರೋಕ್ಷ ಜ್ಞಾನದ ಸ್ಥಿತಿ ಶುರು ಆಗುತ್ತೆ. ಅಂದ್ರೆ ಅಧಮಾವಸ್ಥೆ ಮುಗಿಯುತ್ತೆ, ಮಧ್ಯಮಾವಸ್ಥೆ ಶುರು ಆಗುತ್ತೆ. ಆ ಮಧ್ಯಮಾವಸ್ಥೆ ಪರೋಕ್ಷ ಭಗವಂತನ ನಿಶ್ಚಯ ಅದು ಹಾಗೆ ಹೋಗ್ತಾ ಇರುತ್ತೆ. ಸೊ ದಟ್ ಈಸ್ ದಟ್ ಗೋಸ್ ಆನ್ ಫಾರ್ ಕ್ವೈಟ್ ಸಮ್ ಟೈಮ್. ಆ ಪರೋಕ್ಷ ನಿಶ್ಚಯ ಬುದ್ಧಿಯಿಂದ ಅವರು ಪರೋಕ್ಷ ನಿಶ್ಚಯಸ್ಯ ಕಾಷ್ಠ, ಕಾಷ್ಠ ಅಂದ್ರೆ ಅವಧಿ, ಪರಾಕಾಷ್ಠ ಕಾಷ್ಠ ಅಂತೆ. ಕಾಷ್ಠ ಅಂದ್ರೆ ಇಲ್ಲಿ ಕಟ್ಟಿಗೆ ಅಂತಲ್ಲ, ಕಾಷ್ಠ ಅಂದ್ರೆ ಅವಧಿ, ಲಿಮಿಟ್, ದೊಡ್ಡ ಲಿಮಿಟ್. ಸೊ ಆ ಪರೋಕ್ಷ ನಿಶ್ಚಯವಾದ ಪರೋಕ್ಷ ಜ್ಞಾನದ ಒಂದು ಅವಧಿಯನ್ನು ಹೊಂದಿದಾಗ ಏನಾಗುತ್ತೆ ಅಂದ್ರೆ ಕಾಷ್ಠಾತ್ವ ಸಚ್ಚಾಸ್ತ್ರೈಹಿ ಅನೇಕದ. ಅಂತಹ ಅವರು ಆ ನಿಶ್ಚಯ ಬುದ್ಧಿಯನ್ನು ಪಡೆಯುವುದಕ್ಕೆ ಒಂದು ಒಂದು ಇಂಡಿಕೇಶನ್ ಏನಂತ ಹೇಳಿದ್ರೆ ಅವರು ಒಳ್ಳೆ ಶಾಸ್ತ್ರಗಳಿಂದ ಸಚ್ಚಾಸ್ತ್ರೈಹಿ ಅನೇಕದ ಅನೇಕ ವಿಧವಾಗಿ ವೇರಿಯಸ್ ವೇಸ್ ಅವರು ಪರಿಲೋಡನೆ ಮಾಡಿ ಶಾಸ್ತ್ರಗಳನ್ನು ಚೆನ್ನಾಗಿ ಪರಿಲೋಡನೆ ಮಾಡುವುದಂದ್ರೆ ಕಡಿಯೋದಂದ್ರೆ ಮಜ್ಜಿಗೆ ಕಡಿದಂತೆ. ಸೊ ಈ ವಿಧವಾಗಿ ಪರಿಲೋಡ್ಯ ಅಂದ್ರೆ ಮಜ್ಜಿಗೆ ಕಡಿದು ಬೆಣ್ಣೆ ತೆಗೆದಂತೆ ಅವರು ನಮ್ಮ ಶಾಸ್ತ್ರಗಳನ್ನು ಕಡಿದು ಅದರಿಂದ ಜ್ಞಾನವನ್ನು ಬೆಣ್ಣೆಯನ್ನು ತೆಗಿತಾರೆ. ಸೊ ಪರಿಲೋಡ್ಯ ಮಾನತ್ವೇ ಅಪಿ ಅಪ್ರಾಮಾಣ್ಯ ಶಂಕಾ ಕಳಂಕಿತತ್ವ ಶೂನ್ಯತ್ವ. ಅಂದ್ರೆ ಒಳ್ಳೆ ಪ್ರಮಾಣಗಳು ಇದ್ದರೂ ಕೂಡ ಅದನ್ನು ಅಪ್ರಾಮಾಣ್ಯ ಸಂಖ್ಯೆ, ಅದು ಪ್ರಮಾಣಗಳಲ್ಲ ಅನ್ನುವ ಒಂದು ಸಂದೇಹದಿಂದ ಮೋಹ ಕಳಂಕಿತವಾದ ಬುದ್ಧಿಯನ್ನು ಹೋಗಲಾಡಿಸಿಕೊಳ್ತಾರೆ. ಶೂನ್ಯತ್ವ, ಸೊ ಮೋಹ ಕಳಂಕಿತತ್ವ ಶೂನ್ಯತ್ವ, ಇಂತಹ ಒಂದು ದುಸ್ಥಿತಿಯನ್ನು ದೇ ಗೆಟ್ ರಿಡ್ ಆಫ್ ದಟ್ ಸ್ಟೇಟ್. ಸೊ ಅದು ದಟ್ ಈಸ್ ದ ಲಿಮಿಟ್, ದಟ್ ಇಂಡಿಕೇಟ್ಸ್ ದ ಡಿಮಾರ್ಕೇಶನ್ ಪಾಯಿಂಟ್ ಫ್ರಮ್ ಅಜ್ಞಾನದ ದಶೆಯಿಂದ ನಿಶ್ಚಯವಾದ ಜ್ಞಾನಾತ್ಮಕವಾದ ಪರೋಕ್ಷ ಜ್ಞಾನದ ದಶೆ ಬರುತ್ತೆ. ತಾದೃಶಾಯಾಮ್ ಅನುಷ್ಠಿತ ನಿವೃತ ಕರ್ಮ ರೂಪ ಯೋಗಸ್ಯತೂ ಸಮಾಧೌ ಭಗವತ್ ಅಪರೋಕ್ಷ ಜ್ಞಾನ ಅವಧಿತ್ವಂ. ಅಂತಹ ಪರೋಕ್ಷ ಜ್ಞಾನದ ದಶೆಗೆ ಅದಕ್ಕೆ ಯಾವುದ್ರಿ ಅವಧಿ? ವಾಟ್ ಈಸ್ ದ ಎಂಡ್ ಆಫ್ ಇಟ್, ವಾಟ್ ಈಸ್ ದ ಎಂಡ್ ಪಾಯಿಂಟ್ ಫಾರ್ ದಟ್ ಅಂತ ಹೇಳಿದರೆ ಅದಕ್ಕೆ ಎಂಡ್ ಪಾಯಿಂಟ್ ತಾದೃಶಾಯಾಮ್ ಅನುಷ್ಠಿತ ನಿವೃತ್ತ ಕರ್ಮ ರೂಪಯೋಗಸ್ಯ. ಆ ವಿಧವಾಗಿ ಅನುಷ್ಠಾನ ಮಾಡಿದ್ರ ಮೂಲಕವಾಗಿ ನಮಗೆ ಕರ್ಮದ ಬಂಧನದಿಂದ ಬಿಡುಗಡೆ ಹೊಂದುವಂತಹ ಒಂದು ಜ್ಞಾನ ಉಪಾಯ, ಆ ಉಪಾಯ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಆ ಉಪಾಯದ ಮೂಲಕವಾಗಿ ಸಮಾಧಿಯಲ್ಲಿ ಭಗವಂತನ ಅಪರೋಕ್ಷ ಜ್ಞಾನವಾಗುತ್ತೆ. ಅದೇ ಅದರ ಅವಧಿ, ಪರೋಕ್ಷ ಜ್ಞಾನದ ಅವಧಿ ಪರಮಾತ್ಮನ ಅಪರೋಕ್ಷ ಜ್ಞಾನವಾಗುವುದು. ದಟ್ ಈಸ್ ದ ಎಂಡ್ ಪಾಯಿಂಟ್ ಫಾರ್ ಪರೋಕ್ಷ ಜ್ಞಾನ. ಸೊ ಅಪರೋಕ್ಷ ಜ್ಞಾನ ಶುರುವಾದ ಮೇಲೆ ದಿಸ್ ಇಸ್ ಉತ್ತಮಾವಸ್ಥೆ. ಸೊ ಅಧಮಾವಸ್ಥೆ ಕನ್ಫ್ಯೂಸ್ ಸ್ಟೇಟ್ ಆಫ್ ಮೈಂಡ್, ಡೆಲ್ಯೂಟೆಡ್ ಸ್ಟೇಟ್ ಆಫ್ ಮೈಂಡ್. ಮಧ್ಯಮಾವಸ್ಥೆ ಪರೋಕ್ಷ ಜ್ಞಾನದ ದಶ. ಪರೋಕ್ಷ ಜ್ಞಾನ ಅಂದ್ರೆ ಏನು? ಪರಮಾತ್ಮನನ್ನು ಸ್ವತಃ ತಮ್ಮ ಹೃದಯಾಕಾಶದಲ್ಲಿ ನೋಡ್ಲಿಕ್ಕಾಗೋದಿಲ್ಲ, ಆದರೆ ತತ್ವದ ನಿಶ್ಚಯ ಜ್ಞಾನ ಬರುತ್ತೆ, ಅದು ಪರೋಕ್ಷ ಜ್ಞಾನದ ಸ್ಥಿತಿ. ಪರೋಕ್ಷ ಜ್ಞಾನದ ಅವಧಿ, ಲಿಮಿಟ್ ಯಾವಾಗತ್ತೆ ಅಂತ ಹೇಳಿದರೆ ಅಪರೋಕ್ಷ ಜ್ಞಾನ ಬಂದಾಗ. ಪರೋಕ್ಷ ಜ್ಞಾನ ಮಧ್ಯಮಾವಸ್ಥೆ ದಶೆ ಮುಗಿದು ಉತ್ತಮಾವಸ್ಥೆ ದಶೆ, ದ ಹೈಯೆಸ್ಟ್ ಸ್ಟೇಟ್ ಆಫ್ ಮೈಂಡ್, ಅದು ಶುರು ಆಗುತ್ತೆ. ದಟ್ ಈಸ್ ಅಪರೋಕ್ಷ ಜ್ಞಾನದ ಸ್ಥಿತಿ. ಅದನ್ನು ಹೇಳ್ತಾ ಇದ್ದಾರೆ. ಏತೇನ ಬುದ್ಧೇಹೆ ಮನಸಃ ಮೋಹಕಲಿಲಂ ಶ್ರುತಿ ವಿರುದ್ಧತ್ವ ರೂಪಃ ದೋಷಃ ಅಂತೇಳಿ. ಇದರಿಂದ ಬುದ್ಧಿ ಮನಸ್ಸುಗಳಿಗೆ ಮೋಹಕಲಿಲವಾದ ಶ್ರುತಿ ವಿರುದ್ಧತ್ವ ರೂಪವಾದ ದೋಷ ಯಾವುದಿದೋ ಅದರನ್ನು ದಾಟ್ತಾರೆ. ತತ್ತರಣಂ ನಾಮ ವೇದಾರ್ಥ ಅನುಕೂಲೇನ ನಿಶ್ಚಯೇನ, ಅದನ್ನು ಕ್ರಾಸ್ ಮಾಡುವುದು, ತರಣ ಮಾಡುವುದು, ತರಣ ಅಂದ್ರೆ ಕ್ರಾಸಿಂಗ್ ಓವರ್ ಅನ್ನುವುದರ ಹೆಸರಿನಲ್ಲಿರುವಂತಹ ವೇದಾರ್ಥಕ್ಕೆ ಅನುಕೂಲವಾದಂತಹ ನಿಶ್ಚಯಗಾತ್ಮಕವಾದಂತಹ ದೃಢತೆಯ ಅವಸ್ಥಾನಂ, ಅಂತಹ ದೃಢವಾದ ಬುದ್ಧಿಯ ಒಂದು ಅವಸ್ಥಾನ ಅಂದ್ರೆ ಸ್ಥಿತಿ ನಮಗೆ ಬರುತ್ತೆ. ತದಾ ಆವಾಗ ನಿರ್ವೇದಂ, ನಿರ್ವೇದಂ ಅಂದ್ರೆ ನಾವು ಮುಂಚಿನ ಶ್ಲೋಕದಲ್ಲಿ ನೋಡಿದ್ವಿ, ನಿರ್ವೇದಂ ಅಂದ್ರೆ ನಿತರಾಂ ಲಾಹಂ, ಒಳ್ಳೆ ಪ್ರಯೋಜನ. ಏನು ಪ್ರಯೋಜನ? ಒಂದೊಂದಕ್ಕೂ ಒಂದೊಂದು ಪ್ರಯೋಜನ. ಪರೋಕ್ಷ ಜ್ಞಾನದ ಪ್ರಯೋಜನವೇನು? ಅಪರೋಕ್ಷ ಜ್ಞಾನವನ್ನು ಪಡೆಯುವುದು. ಅಪರೋಕ್ಷ ಜ್ಞಾನದ ಪ್ರಯೋಜನವೇನು? ಮೋಕ್ಷವನ್ನು ಪಡೆಯುವುದು. ಈ ವಿಧವಾಗಿ ಒಂದೊಂದಕ್ಕೂ ಒಂದು ಪ್ರಯೋಜನ. ಪರೋಕ್ಷ ಶ್ರವಣಗಳ ಪ್ರಯೋಜನವೇನು? ಪರೋಕ್ಷ ಜ್ಞಾನವನ್ನು ಪಡೆಯುವುದು. ಸೊ ದ ಪರ್ಪಸ್ ಆಫ್ ಲಿಸನಿಂಗ್ ಟು ಶಸ್ತ್ರಾಸ್ತ್ರಾಸ್ ಈಸ್ ಟು ಆಪ್ಟೇನ್ ಪರೋಕ್ಷ ಜ್ಞಾನ. ದ ಪರ್ಪಸ್ ಆಫ್ ಡೂಯಿಂಗ್ ಮನನ ಅಂಡ್ ಧ್ಯಾನ ಇನ್ ಪರೋಕ್ಷ ಜ್ಞಾನ, ದ ಪರ್ಪಸ್ ಆಫ್ ದ ಅದು ಮಾಡುವುದರ ಮೂಲಕವಾಗಿ ಅಪರೋಕ್ಷ ಜ್ಞಾನ. ವೈ ವಿ ಡೂ ದಟ್? ಟು ಆಪ್ಟೇನ್ ಅಪರೋಕ್ಷ ಜ್ಞಾನ. ವಾಟ್ ಇಸ್ ದ ಪರ್ಪಸ್ ಆಫ್ ಆಪ್ಟೇನಿಂಗ್ ಅಪರೋಕ್ಷ ಜ್ಞಾನ? ಟು ಆಪ್ಟೇನ್ ಮೋಕ್ಷ. ಒಂದೊಂದಕ್ಕೂ ಒಂದೊಂದು ಪ್ರಯೋಜನ, ಒಂದೊಂದು ಲಾಭವನ್ನು ಪಡೆಯಬೇಕು. ಸೊ ಇದ ಈ ಯೋಗ ಮಾರ್ಗದಿಂದ, ಜ್ಞಾನ ಮಾರ್ಗದಿಂದ ನೀನು ಒಂದಾದ ಮೇಲೆ ಒಂದು ಪ್ರಯೋಜನ ಪಡೆಯುತ್ತಾ ಇರ್ತೀ ಅಂತ ಹೇಳಿ ಗಂತಾಸಿ ಇತಿ ಅಸ್ಯ ವಿವರಣಂ, ಈ ವಿವರಣವನ್ನು ಕೊಡ್ತಾ ಇದ್ದಾರೆ. ಸಮಾಧವು ಅಸಲಾ ಬುದ್ಧಿ ಇತ್ಯುಕ್ತಮವತಿ, ಅದಕ್ಕೆ ಸಮಾಧವು ಅಸಲಾ ಬುದ್ಧಿ ತದಾ ಯೋಗ ಮಾಪ್ಸಿಸಿ ಅನ್ನುವುದರ ವಿವರಣ, ದಟ್ ಈಸ್ ದ ಎಕ್ಸ್ಪ್ಲನೇಷನ್ ಫಾರ್ ದಟ್. ವಿವರಣಂ ಸಮಾಧವು ಅಚಲಾ ಬುದ್ಧಿ ಇತಿ ಉಕ್ತಂ ಭವತಿ, ಸಮಾಧಿಯಲ್ಲಿ ಅಚಂಚಲವಾದ, ಅಚಲ ಅಂದ್ರೆ ಅಚಂಚಲವಾದ, ಸ್ವಲ್ಪವೂ ಅಲ್ಲಾಡದೇ ಇರುವಂತಹ ಒಂದು ಸ್ಥಿರವಾದ ಬುದ್ಧಿ ನಮಗೆ ಸಿಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಶ್ಲೋಕದ್ವಯಸ್ಯ, ಈ ಎರಡು ಶ್ಲೋಕಗಳ ಅಪಿ ಅಚಂಚಲ ಸಮಾಧಿ ಅವಸ್ಥಾ ಪ್ರಾಪ್ತಿ ಯೋಗ ಅನುಷ್ಠಾನ ಅವಧಿ ಇತಿ ತಾತ್ಪರ್ಯಂ ಧ್ಯೇಯಂ. ಇದರ ಎಲ್ಲರ ತಾತ್ಪರ್ಯ ಎಸೆನ್ಸ್, ಕ್ವಿಂಟ್ ಎಸೆನ್ಸ್ ಏನು ಅಂತ ಹೇಳಿದರೆ, ಈ ಎರಡು ಶ್ಲೋಕಗಳಲ್ಲಿಯೂ ಕೂಡ ನಮಗೆ ಹೇಳುವಂತಹ ಒಂದು ಒಂದು ಸೆಂಟ್ರಲ್ ಥಾಟ್ ಏನಂತ ಹೇಳಿದರೆ, ಅಚಂಚಲವಾದಂತಹ ಸಮಾಧಿ, ಸ್ಥಿರವಾದ ಸಮಾಧಿ ಅವಸ್ಥೆಯಲ್ಲಿ ಅವಸ್ಥೆಯನ್ನು ಅಂತಹ ಸ್ಥಿತಿಯನ್ನು ಪ್ರಾಪ್ತಿ ಪಡೆಯುವುದು ಯೋಗ ಅನುಷ್ಠಾನ ಅವಧಿ. ಯೋಗದ ಅನುಷ್ಠಾನಕ್ಕೆ ಒಂದು ಲಿಮಿಟ್ ಅಂದ್ರೆ ದ ಫೈನಲ್ ಎಂಡ್ ಗೋಲ್ ಆಫ್ ಇಟ್ ಅನ್ನುವುದೇ ಇದರ ತಾತ್ಪರ್ಯ ಅಂತೇಳಿ ಹೇಳ್ತಾ ಇದ್ದಾರೆ. ಯದ್ವಾ ಇಲ್ಲಿ ಭಾಷ್ಯಾರ್ಥವನ್ನು ರಾಘವೇಂದ್ರ ಸ್ವಾಮಿಗಳು ಈ ವಿಧವಾಗಿ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ಆಚಾರ್ಯರು ಹೇಳಿದಂತಹ ಭಾಷ್ಯದ ಅರ್ಥವನ್ನು, ತಾತ್ಪರ್ಯವನ್ನು ಸ್ವಲ್ಪ ನಾವು ನೆನಪಿಗೆ ತಗೊಂಡ್ರೆ, ಭಾಷ್ಯದಲ್ಲಿ ಆಚಾರ್ಯನ್ನು ಹೇಳಿ ಮಾಡಿದ್ದಾರೆ ವಿಪ್ರತಿಪನ್ನ ಅನ್ನುವುದಕ್ಕೆ, ಶ್ರುತಿಗಳಿಂದ ವಿರುದ್ಧವಾದ ಬುದ್ಧಿ ಉಳ್ಳವರಾಗಿದ್ದವರು ಫ್ರಮ್ ದಟ್ ಸ್ಟೇಟ್ ಆಫ್ ಮೈಂಡ್ ಹೌ ದೇ ಗೋ ಟು ನೆಕ್ಸ್ಟ್ ಸ್ಟೇಟ್ ಅಂತ ಅರ್ಥ ಮಾಡಿದ್ದಾರೆ. ತಾತ್ಪರ್ಯದಲ್ಲಿ ಏನಂತ ಅರ್ಥ ಮಾಡಿದ್ದಾರೆ, ವಿಪ್ರತಿಪನ್ನ ಅನ್ನುವುದಕ್ಕೆ ವಿರುದ್ಧವಾದ ಬುದ್ಧಿ ಅಂತ ಹೇಳಿದರೆ, ಹೇಳದೆ ಇನ್ಸ್ಟೆಡ್ ಆಫ್ ಸೇಯಿಂಗ್ ದಟ್ ಅಂದ್ರೆ ಭಾಷ್ಯದಲ್ಲಿ ಹೇಳಿದ ಅರ್ಥ ಹೇಳದೆ, ಹಿ ಈಸ್ ಗಿವಿಂಗ್ ಟೋಟಲಿ ಎ ಡಿಫರೆಂಟ್ ಮೀನಿಂಗ್. ಏನು ವಿಪ್ರತಿಪನ್ನ ಅಂದರೆ ವಿಶೇಷವಾದ ಬುದ್ಧಿ ಅಂದ್ರೆ ವೇದಗಳಲ್ಲಿ ಶ್ರುತಿಗಳಲ್ಲಿ ವಿಶೇಷವಾದ ಪ್ರತಿಪನ್ನ ಅಂದ್ರೆ ಒಳ್ಳೆ ಬುದ್ಧಿ ಅಂದ್ರೆ ಸುತ್ಯರ್ಥ ನಿರ್ಣಯ ಪ್ರಾಪ್ತಿ ಅನ್ನುವುದು. ಅಂದ್ರೆ ಇಂತಹ ದಟ್ ಮೀನ್ಸ್ ಗಿವಿಂಗ್ ಎಕ್ಸಾಕ್ಟ್ಲಿ ದ ಆಪೋಸಿಟ್ ಮೀನಿಂಗ್. ಹೇಗೆ ಇಫ್ ಯು ಗಿವ್ ದ ಎಕ್ಸಾಕ್ಟ್ಲಿ ಆಪೋಸಿಟ್ ಮೀನಿಂಗ್ ಹೌ ವಿಲ್ ಇಟ್ ಫಿಟ್ ಅಂತ ಹೇಳಿದ್ರೆ, ಈ ವಿಧವಾಗಿ ಫಿಟ್ ಆಗುತ್ತೆ. ಶ್ರುತಿಗಳಲ್ಲಿ ನಿಶ್ಚಯವಾದ ವಿಶೇಷವಾದ ಜ್ಞಾನವನ್ನು ಪಡೆಯುವುದರ ಮೂಲಕವಾಗಿ ನಮಗೆ ಪರೋಕ್ಷ ಜ್ಞಾನ ಬರುತ್ತೆ. ಸೊ ಇನ್ಸ್ಟೆಡ್ ಆಫ್ ಭಾಷ್ಯದಲ್ಲಿ ಅಂತಹ ಸ್ಥಿತಿಯಿಂದ ಪರೋಕ್ಷ ಜ್ಞಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದರೆ, ತಾತ್ಪರ್ಯದಲ್ಲಿ ಅದಕ್ಕೆ ಆಪೋಸಿಟ್ ಮೀನಿಂಗ್ ಕೊಟ್ಟು, ಶ್ರುತಿಗಳಲ್ಲಿ ಸರಿಯಾದ ವಿಶೇಷವಾದ ಜ್ಞಾನವನ್ನು ಪಡೆದಾಗ ಅವರು ಏನಾಗ್ತಾರೆ, ಅಂತಹ ಒಂದು ವಿಶೇಷವಾದ ಜ್ಞಾನದಿಂದ ಪರೋಕ್ಷ ಜ್ಞಾನದ ದಶಕ್ಕೆ ಹೋಗ್ತಾರೆ. ಸೊ ಪರೋಕ್ಷ ಜ್ಞಾನ ಬರಬೇಕಂದ್ರೆ ಶ್ರುತಿಯಲ್ಲಿ ವಿಶೇಷವಾದ ಪ್ರತಿಪನ್ನವಾದ ಶ್ರುತ್ಯತ್ಯ ನಿರ್ಣಯ ರೂಪವಾದ